ದೇವರ ಪರಿಪೂರ್ಣ ಚಿತ್ತವನ್ನ ದೃಢಪಡಿಸಿಕೊಳ್ಳುವುದು.
ವಿ ವಾಂಟ್ ಟು ಕಂಟಿನ್ಯೂ ಟುಡೇ ಇನ್ ಕನ್ಸಿಡರಿಂಗ್ ಹೌ ವಿ ಕ್ಯಾನ್ ಫೈಂಡ್ ದ ಪರ್ಫೆಕ್ಟ್ ವಿಲ್ ಆಫ್ ಗಾಡ್ ಫಾರ್ ಅವರ್ ಲೈವ್ಸ್.
ನಮ್ಮ ಜೀವಿತಕ್ಕಾಗಿ ದೇವರ ಪರಿಪೂರ್ಣ ಚಿತ್ತವನ್ನ ಕಂಡುಕೊಳ್ಳುವುದು ಹೇಗೆ ಎಂಬುದನ್ನ ನಾವು ಮತ್ತೊಮ್ಮೆ ನೋಡಿಕೊಳ್ಳೋಣ.
ದಿಸ್ ಇಸ್ ಸೋ ಇಂಪಾರ್ಟೆಂಟ್ ಬಿಕಾಸ್ ಇಫ್ ವಿ ಫೈಂಡ್ ಗಾಡ್ಸ್ ಪರ್ಫೆಕ್ಟ್ ವಿಲ್, ವಿ ಕ್ಯಾನ್ ಲಿವ್ ದ ಮೋಸ್ಟ್ ಯೂಸ್ಫುಲ್ ಲೈಫ್ ಎನಿ ಹ್ಯೂಮನ್ ಬೀಯಿಂಗ್ ಕ್ಯಾನ್ ಎವರ್ ಲಿವ್ ಆನ್ ದ ಫೇಸ್ ಆಫ್ ದಿ ಅರ್ತ್.
ಇದು ಬಹಳ ಪ್ರಮುಖವಾದದ್ದಾಗಿದೆ. ಯಾಕೆಂದರೆ ನಾವು ದೇವರ ಪರಿಪೂರ್ಣ ಚಿತ್ತವನ್ನ ಕಂಡುಕೊಳ್ಳುವುದಾದರೆ ಬೇರೆ ಯಾರೂ ಸಹ ಜೀವಿಸದೇ ಇರುವಂತ ಬಹು ಉಪಯೋಗಕರವಾದಂತಹ ಜೀವಿತವನ್ನ ನಾವು ಇಹಲೋಕದಲ್ಲಿ ಜೀವಿಸಬಹುದು.
ಇನ್ ಆವರ್ ಲಾಸ್ಟ್ ಸ್ಟಡಿ ವಿ ವರ್ ಕನ್ಸಿಡರಿಂಗ್ ದಿ ಇಂಪಾರ್ಟೆನ್ಸ್ ಆಫ್ ನೋಯಿಂಗ್ ಗಾಡ್ಸ್ ಪರ್ಫೆಕ್ಟ್ ವಿಲ್.
ನಮ್ಮ ಹಿಂದಿನ ಅಧ್ಯಾಯದಲ್ಲಿ ದೇವರ ಪರಿಪೂರ್ಣ ಚಿತ್ತವನ್ನ ಅರಿಯುವುದು ಎಷ್ಟು ಪ್ರಮುಖವಾದದ್ದು ಎಂಬುದನ್ನ ನೋಡಿಕೊಳ್ಳುತ್ತಾ ಇದ್ದೆವು.
ಬಿಕಾಸ್ ಇಫ್ ವಿ ನೋ ಗಾಡ್ಸ್ ಪರ್ಫೆಕ್ಟ್ ವಿಲ್, ವಿ ಕ್ಯಾನ್ ಸ್ಪೆಂಡ್ ಅವರ್ ಅರ್ಥ್ಲಿ ಡೇಸ್ ಟು ಮ್ಯಾಕ್ಸಿಮಮ್ ಪ್ರಾಫಿಟ್.
ಯಾಕೆಂದರೆ ನಾವು ದೇವರ ಚಿತ್ತವನ್ನ ಅರಿತಿದ್ದಲ್ಲಿ ಇಹಲೋಕದ ನಮ್ಮ ದಿನಗಳನ್ನ ಬಹು ಲಾಭಕರವಾಗಿ ಕಳೆಯಬಹುದು.
ವೆನ್ ಪೀಪಲ್ ಹ್ಯಾವ್ ಮನಿ ದಟ್ ದೇ ಹ್ಯಾವ್ ಸೇವ್ಡ್, ದೇ ನೀಡ್ ಅಡ್ವೈಸ್ ಆನ್ ಹೌ ಬೆಸ್ಟ್ ಟು ಇನ್ವೆಸ್ಟ್ ಇಟ್ ಟು ಗೆಟ್ ಮ್ಯಾಕ್ಸಿಮಮ್ ರಿಟರ್ನ್ಸ್ ಅಂಡ್ ಮ್ಯಾಕ್ಸಿಮಮ್ ಪ್ರಾಫಿಟ್.
ಜನರು ಹಣವನ್ನ ಹೊಂದಿಕೊಂಡಿದ್ರು ಅಂದ್ರೆ ಉಳಿತಾಯದ ಕಡೆಗೆ ಮುಖವನ್ನ ಮಾಡ್ತಾರೆ ಮತ್ತು ಅದರಿಂದ ನಮಗೆ ಎಷ್ಟು ಹಿಂತಿರುಗುತ್ತದೆ ಮತ್ತು ಎಷ್ಟು ಲಾಭವಾಗುತ್ತದೆ ಎಂಬಂತ ಸಲಹೆಗಳನ್ನ ಇತರರಿಂದ ಪಡೆದುಕೊಳ್ಳುತ್ತಾರೆ.
ಪೀಪಲ್ ಆರ್ ಸೋ ಕೇರ್ಫುಲ್ ಟು ಗೆಟ್ ದ ಮ್ಯಾಕ್ಸಿಮಮ್ ಸೇಫ್ ಸೆಕ್ಯೂರ್ ರಿಟರ್ನ್ಸ್ ಫಾರ್ ದೇರ್ ಮನಿ.
ಜನರು ಹಣದ ವಿಷಯದಲ್ಲಿ ಉಳಿತಾಯ ಭದ್ರತೆ ಮತ್ತು ಸಂರಕ್ಷಣೆಯ ವಿಷಯವಾಗಿ ಬಹು ಜಾಗರೂಕರಾಗಿರುತ್ತಾರೆ.
ಬಟ್ ದೇ ಆರ್ ನಾಟ್ ಸೋ ಕೇರ್ಫುಲ್ ವಿತ್ ಇನ್ವೆಸ್ಟಿಂಗ್ ದೇರ್ ಲೈಫ್ ಇನ್ ದ ಮೋಸ್ಟ್ ಪ್ರಾಫಿಟಬಲ್ ವೇ ಪಾಸಿಬಲ್.
ಆದರೆ ಅದೇ ಜನರು ತಮ್ಮ ಇಹಲೋಕದ ಜೀವಿತವನ್ನ ಎಷ್ಟು ಸಾಧ್ಯನೋ ಅಷ್ಟು ಲಾಭಕರವಾಗಿ ಕಳೆಯಬೇಕು ಎಂಬಂತ ವಿಷಯದಲ್ಲಿ ಜಾಗರೂಕತೆಯಿಂದ ಇರೋದಿಲ್ಲ.
ದಿಸ್ ಇಸ್ ದ ಫೂಲಿಶ್ನೆಸ್ ಆಫ್ ಮ್ಯಾನ್. ವಿ ಥಿಂಕ್ ಮನಿ ಇಸ್ ಮೋರ್ ಇಂಪಾರ್ಟೆಂಟ್ ದನ್ ಅವರ್ ಲೈಫ್.
ಹಣವು ನಮ್ಮ ಜೀವಿತಕ್ಕಿಂತ ಬಹಳ ಪ್ರಮುಖವಾದದ್ದು ಎಂದು ತಿಳಿದುಕೊಂಡಿರುವಂತದ್ದು ಮನುಷ್ಯನ ಮೂಢತನವಾಗಿದೆ.
ಇಸ್ ಇಟ್ ರಿಯಲಿ ಸೋ? ಫಾರ್ ಫ್ರಮ್ ಇಟ್.
ಹಣವು ಅಷ್ಟೊಂದು ಪ್ರಮುಖವಾಗಿದೆನಾ? ಖಂಡಿತ ಇಲ್ಲ.
ಅಂಡ್ ಇಫ್ ಯು ವಾಂಟ್ ಟು ಇನ್ವೆಸ್ಟ್ ಯುವರ್ ಮನಿ ಟು ಗೆಟ್ ಮ್ಯಾಕ್ಸಿಮಮ್ ರಿಟರ್ನ್ಸ್ ಫಾರ್ ಇಟ್,
ನೀವು ಹೆಚ್ಚು ಲಾಭವನ್ನ ಪಡೆದುಕೊಳ್ಳಬೇಕೆಂದು ನಿಮ್ಮ ಹಣವನ್ನ ಹೂಡಿಕೆ ಮಾಡೋದಾದ್ರೆ,
ಹೌ ಮಚ್ ಮೋರ್ ಇಫ್ ಗಾಡ್ ಗಿವ್ಸ್ ಯು 70 ಆರ್ 80 ಇಯರ್ಸ್ ಆನ್ ದಿಸ್ ಅರ್ಥ್, ದಟ್ ಯು ಶುಡ್ ಇನ್ವೆಸ್ಟ್ ದೋಸ್ 80 ಇಯರ್ಸ್ ಟು ಗೆಟ್ ದ ಮ್ಯಾಕ್ಸಿಮಮ್ ರಿಟರ್ನ್ಸ್ ಪಾಸಿಬಲ್.
ಹಾಗಿದ್ದಲ್ಲಿ ದೇವರು ನಿಮಗೆ ಕೊಡುವಂತ 70 ಅಥವಾ 80 ವರ್ಷ ಆಯಸ್ಸನ್ನ ಹೂಡಿಕೆ ಮಾಡಿ ಅದರಿಂದ ಹೆಚ್ಚು ಲಾಭವನ್ನ ಗಳಿಸಿಕೊಳ್ಳುವಂತದ್ದು ಇನ್ನೂ ಎಷ್ಟೋ ಪ್ರಮುಖವಾದದ್ದಲ್ಲವೇ.
ಅಂಡ್ ದ ಮ್ಯಾಕ್ಸಿಮಮ್ ರಿಟರ್ನ್ಸ್ ಕ್ಯಾನ್ ನೆವರ್ ಬಿ ಕೌಂಟೆಡ್ ಇನ್ ಟರ್ಮ್ಸ್ ಆಫ್ ಮನಿ.
ಆ 70 ಅಥವಾ 80 ವರ್ಷವನ್ನ ಹಣದ ವಿಷಯದಲ್ಲಿ ಲಾಭ ಗಳಿಸಬೇಕು ಎಂಬುವಂತದ್ದಲ್ಲ ಇಲ್ಲಿ.
ಇಟ್ ಕ್ಯಾನ್ ಓನ್ಲಿ ಬಿ ಕೌಂಟೆಡ್ ಇನ್ ಟರ್ಮ್ಸ್ ಆಫ್ ಯೂಸ್ಫುಲ್ನೆಸ್ ಫಾರ್ ಗಾಡ್ಸ್ ಕಿಂಗ್ಡಮ್.
ಆ ಆಯಸ್ಸನ್ನ ದೇವರ ರಾಜ್ಯಕ್ಕಾಗಿ ಹೆಚ್ಚು ಉಪಯೋಗಕರವಾಗಿ ಕಳೆಯುವಂತದ್ದು.
ಬಿಕಾಸ್ ದಟ್ ಅಲೋನ್ ಇಸ್ ಗೋಯಿಂಗ್ ಟು ಬಿ ಇಟರ್ನಲ್.
ಅದು ಮಾತ್ರ ನಿತ್ಯತ್ವಕ್ಕೆ ಸೇರುತ್ತದೆ.
ಸೋ ವಿ ನೀಡ್ ಟು ನೋ ವಾಟ್ ಇಸ್ ದ ಬೆಸ್ಟ್ ವೇ ಟು ಲಿವ್ ಆನ್ ದಿಸ್ ಅರ್ತ್.
ಹಾಗಾಗಿ ಇಹಲೋಕದಲ್ಲಿ ಜೀವಿಸಲು ಬಹು ಉತ್ತಮವಾದಂತಹ ಮಾರ್ಗ ಯಾವುದು ಎಂಬುದನ್ನ ನಾವು ಅರಿತುಕೊಳ್ಳಬೇಕು.
ಅಂಡ್ ದಟ್ ಗಾಡ್ ಹ್ಯಾಸ್ ಮೇಡ್ ಅ ಪ್ಲಾನ್ ಫಾರ್ ಈಚ್ ಆಫ್ ಅವರ್ ಲೈವ್ಸ್.
ಅದು ಯಾವ್ದಪ್ಪ ಅಂದ್ರೆ ದೇವರು ನಮ್ಮಲ್ಲಿರುವಂತ ಪ್ರತಿಯೊಬ್ಬರ ಜೀವಿತಕ್ಕಾಗಿ ಉತ್ತಮ ಯೋಜನೆಯನ್ನ ಹಾಕಿಕೊಂಡಿರುವುದಾಗಿದೆ.
But you'll never know it unless you seek him for it.
ಆ ಯೋಜನೆಗಾಗಿ ದೇವರನ್ನ ಹುಡುಕದೆ ನೀವು ಅದನ್ನ ಅರಿತುಕೊಳ್ಳಲು ಆಗೋದಿಲ್ಲ.
And so we were considering in our last study the things that we need to consider if we are to know God's perfect will.
ದೇವರ ಪರಿಪೂರ್ಣ ಚಿತ್ತವನ್ನ ಅರಿಯಲು ಯಾವ ಸಂಗತಿಗಳನ್ನ ಅಥವಾ ಅಂಶಗಳನ್ನ ನಾವು ಕಂಡುಕೊಳ್ಳಬೇಕು ಅಥವಾ ತಿಳಿದುಕೊಳ್ಳಬೇಕು ಎಂಬುವಂತದ್ದನ್ನ ನಮ್ಮ ಹಿಂದಿನ ಅಧ್ಯಾಯದಲ್ಲಿ ನೋಡಿಕೊಳ್ಳುತ್ತಾ ಇದ್ದೆವು.
We saw two of them already. One is we need to ask ourselves this question, this thing which I am considering, this step which I am considering taking, is it contrary to any of the teachings of Jesus and the apostles or to the spirit of the New Testament as far as I know?
ನಾವು ಈಗಾಗಲೇ ಎರಡನ್ನ ನೋಡಿಕೊಂಡೆವು. ಅದರಲ್ಲಿ ಮೊದಲನೆಯದಾಗಿ ನಾವು ಏನಾದರೂ ಒಂದು ಮಾಡಲಿಕ್ಕೆ ಹೊರಟಿದ್ದೀವಿ ಅಂತಂದ್ರೆ ಅದು ಹೊಸ ಒಡಂಬಡಿಕೆಯ ಆತ್ಮದ ವಿರುದ್ಧವಾಗಿ ಇದೆನಾ ಮತ್ತು ಯೇಸುಕ್ರಿಸ್ತನ ಮತ್ತು ಅಪೋಸ್ತಲರ ಬೋಧನೆಗಳಿಗೆ ತದ್ವಿರುದ್ಧವಾಗಿ ಇದೆನಾ ಎಂಬುದನ್ನ ನೋಡಿಕೊಳ್ಳಬೇಕು.
ಸೆಕೆಂಡ್ಲಿ, ಇಸ್ ಇಟ್ ಸಮಥಿಂಗ್ ಐ ಕ್ಯಾನ್ ಡೂ ವಿತ್ ಅ ಕ್ಲಿಯರ್ ಕಾನ್ಶಿಯನ್ಸ್.
ಎರಡನೆಯದಾಗಿ, ನಾನು ಇದನ್ನ ಶುದ್ಧ ಮನಸ್ಸಾಕ್ಷಿಯಿಂದ ಮಾಡಬಹುದಾ ಎಂಬುದಾಗಿ.
ಲೆಟ್ ಮೀ ಸೇ ಎ ವರ್ಡ್ ಅಬೌಟ್ ಅ ಕ್ಲಿಯರ್ ಕಾನ್ಶಿಯನ್ಸ್. ಇಟ್ಸ್ ಪಾಸಿಬಲ್ ಸಮಟೈಮ್ಸ್ ಫಾರ್ ಅಸ್ ಟು ಕಿಲ್ ಅವರ್ ಕಾನ್ಶಿಯನ್ಸ್.
ಶುದ್ಧ ಮನಸ್ಸಾಕ್ಷಿಯ ವಿಷಯವಾಗಿ ನಾನು ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ನಾವು ಕೆಲವೊಮ್ಮೆ ನಮ್ಮ ಮನಸ್ಸಾಕ್ಷಿಯನ್ನ ಕೊಲ್ಲುವಂತ ಅಥವಾ ಕೊಂದಿರುವಂತ ಸಾಧ್ಯತೆ ಇದೆ.
When our conscience forbids us from doing something, we tell our conscience to keep quiet and we go ahead and do it.
ನಮ್ಮ ಮನಸ್ಸಾಕ್ಷಿಯು ಕೆಲವೊಮ್ಮೆ ಏನೋ ಒಂದನ್ನ ನಿಷೇಧಿಸಿರುತ್ತದೆ, ನಾವು ಆ ಮನಸ್ಸಾಕ್ಷಿಗೆ ಸುಮ್ಮನಿರುವಂತೆ ಹೇಳಿ ಅದನ್ನ ಮಾಡುತ್ತೇವೆ.
And you do that, keep doing that for a few occasions and gradually your conscience will no longer trouble you.
ನೀವು ಅದೇ ತರ ಮನಸ್ಸಾಕ್ಷಿ ನಿಷೇಧಿಸಿದ್ದನ್ನ ಮಾಡ್ತಾ ಹೋದ್ರೆ ಬಹಳ ದಿನಗಳ ನಂತರ ನಿಮ್ಮ ಮನಸ್ಸಾಕ್ಷಿಯು ನಿಮಗೆ ತೊಂದರೆಯನ್ನ ಪಡಿಸೋದಿಲ್ಲ.
ಬಿಕಾಸ್ ಯು ಕಿಲ್ಡ್ ಇಟ್.
ಯಾಕೆಂದರೆ ನೀವು ಅದನ್ನ ಕೊಂದಿದ್ದರಿಂದ.
A third question that we need to ask ourselves is,
ನಾವು ಮೂರನೇ ಪ್ರಶ್ನೆಯನ್ನ ಏನಂತ ಕೇಳ್ಕೋಬೇಕು ಅಂತ ಅಂದ್ರೆ,
ಇಸ್ ದಿಸ್ ಸಮಥಿಂಗ್ ಐ ಕ್ಯಾನ್ ಡೂ ಫಾರ್ ದ ಗ್ಲೋರಿ ಆಫ್ ಗಾಡ್.
ನಾನು ಇದನ್ನ ದೇವರ ಮಹಿಮೆಗಾಗಿ ಮಾಡಬಹುದಾ ಎಂಬುದಾಗಿ.
ಇನ್ 1 ಕೊರಿಂಥಿಯನ್ಸ್ 10 ವರ್ಸ್ 31 ವೇರ್ ಟೋಲ್ಡ್, whatever you do, whether you eat or drink, whatever you do, do all to the glory of God.
1 ಕೊರಿಂಥ ದವರಿಗೆ 10ನೇ ಅಧ್ಯಾಯ 31ನೇ ವಚನದಲ್ಲಿ ನಮಗೆ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ನೀವು ತಿಂದರೂ ಕುಡಿದರೂ ಅಥವಾ ಏನನ್ನೇ ಮಾಡಿದರೂ ಅದನ್ನ ದೇವರ ಮಹಿಮೆಗಾಗಿ ಅಥವಾ ಆತನ ಘನತೆಗಾಗಿ ಮಾಡಿರಿ ಎಂಬುದಾಗಿ.
God has created us for his glory.
ದೇವರು ತನ್ನ ಮಹಿಮೆಗಾಗಿ ನಮ್ಮನ್ನ ಸೃಷ್ಟಿ ಮಾಡಿದ್ದಾನೆ.
And our salvation lies in seeking to do everything for his glory.
ನಮ್ಮ ರಕ್ಷಣೆಯು ಯಾವುದರ ಮೇಲೆ ಅವಲಂಬಿತವಾಗಿದೆ ಅಂತ ಅಂದ್ರೆ, ನಾವು ಏನೇ ಮಾಡಿದರೂ ದೇವರ ಮಹಿಮೆಗಾಗಿಯೇ ಮಾಡಬೇಕು ಎಂಬುದರ ಮೇಲೆ ಅವಲಂಬಿತವಾಗಿದೆ.
God has designed this in such a way because that is the very best for us.
ದೇವರು ಅದನ್ನ ಯಾವ ರೀತಿ ವಿನ್ಯಾಸ ಮಾಡಿದ್ದಾನೆ ಅಂತ ಅಂದ್ರೆ, ಅದು ನಮಗೆ ಬಹಳ ಉತ್ತಮವಾದಂತದ್ದಾಗಿದೆ.
ಬಿಕಾಸ್ ಅದರ್ವೈಸ್ ವಿ ವುಡ್ ಸೀಕ್ ಅವರ್ ಓನ್ ಗ್ಲೋರಿ ಅಂಡ್ ಡಿಸ್ಟ್ರಾಯ್ ಅವರ್ ಸೆಲ್ವ್ಸ್.
ಇಲ್ಲ ಅಂದ್ರೆ ನಾವು ನಮ್ಮ ಸ್ವಂತ ಮಹಿಮೆಯನ್ನು ಹುಡುಕಕ್ಕೆ ಹೋಗಿ ನಮಗೆ ನಾವು ನಾಶ ಮಾಡಿಕೊಳ್ಳುತ್ತೇವೆ.
ಅಂಡ್ ದಟ್ಸ್ ವಾಟ್ಸ್ ಹ್ಯಾಪನ್ ಇನ್ ದ ವರ್ಲ್ಡ್. ಮೆನ್ ಸೀಕ್ ದೇರ್ ಓನ್ ಗ್ಲೋರಿ ಅಂಡ್ ದೇರ್ ಓನ್ ಇನ್ ಸೋ ಮೆನಿ ವೇಸ್ ಅಂಡ್ ದೇ ಫೈಟ್ ಅಂಡ್ ಕ್ಲಾಶ್ ವಿತ್ ಈಚ್ ಅದರ್ ಅಂಡ್ ಡಿಸ್ಟ್ರಾಯ್ ದಮ್ ಸೆಲ್ವ್ಸ್. ಇಟ್ ಹ್ಯಾಪನ್ಸ್ ಇನ್ ದ ಕ್ರಿಶ್ಚಿಯನ್ ಚರ್ಚ್ ಆಸ್ ವೆಲ್ ಅನ್ಫಾರ್ಚುನೇಟ್ಲಿ.
ಜನರು ಇಹಲೋಕದಲ್ಲಿ ತಮ್ಮ ಸ್ವಂತ ಹಿತಾಸಕ್ತಿಯನ್ನು ಹುಡುಕೋಕೆ ಹೋಗಿ ಅದು ಬಹಳ ತೊಂದರೆಗೆ ಈಡಾಗಿ ಒಬ್ಬರಿಗೊಬ್ಬರು ಜಗಳ ಆಡಿಕೊಳ್ಳುತ್ತಾರೆ, ಇದರಿಂದ ತಮ್ಮನ್ನ ತಾವು ನಾಶ ಮಾಡಿಕೊಳ್ಳುತ್ತಾರೆ. ದುರದೃಷ್ಟವಶಾತ್ ಕ್ರೈಸ್ತ ಸಭೆಗಳಲ್ಲಿ ಈ ರೀತಿಯಾಗಿ ನಡೀತಾ ಇದೆ.
ಸಪೋಸಿಂಗ್ ಯು ಆರ್ ಟ್ರೈಂಗ್ ಟು ಫೈಂಡ್ ಔಟ್ ಅ ಪರ್ಟಿಕ್ಯುಲರ್ ಆಕ್ಷನ್, ವೆದರ್ ಇಟ್ಸ್ ಸಮಥಿಂಗ್ ದಟ್ ಗಾಡ್ ವಾಂಟ್ಸ್ ಯು ಟು ಡೂ ಆರ್ ನಾಟ್.
ನೀವು ಯಾವುದೋ ಒಂದು ಕಾರ್ಯವನ್ನ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಿ, ಆದರೆ ನಿಮಗೆ ನಿಶ್ಚಿತತೆ ಇರೋದಿಲ್ಲ, ನಾನು ಇದನ್ನ ಮಾಡಿದರೆ ದೇವರು ಇದನ್ನ ಇಷ್ಟಪಡುತ್ತಾರೋ ಅಥವಾ ಇಲ್ಲವೋ ಎಂಬುದಾಗಿ.
ಮೇಬಿ ವಾಚಿಂಗ್ ಎ ಪರ್ಟಿಕ್ಯುಲರ್ ಟಿವಿ ಪ್ರೋಗ್ರಾಮ್.
ಒಂದು ವೇಳೆ ಒಂದು ದೂರದರ್ಶನದ ಕಾರ್ಯಕ್ರಮವನ್ನ ನೋಡುವಂತ ವಿಷಯವಾಗಿ,
ಆರ್ ಗೋಯಿಂಗ್ ಟು ಅ ಪರ್ಟಿಕ್ಯುಲರ್ ಪ್ಲೇಸ್,
ಅಥವಾ ಇನ್ನು ಯಾವುದೋ ಒಂದು ಸ್ಥಳಕ್ಕೆ ಹೋಗುವಂತ ವಿಷಯವಾಗಿ,
ಇಟ್ ಇಸ್ ಎ ಗುಡ್ ಕ್ವೆಶ್ಚನ್ ಟು ಆಸ್ಕ್ ಯೋರ್ಸೆಲ್ಫ್.
ನಿಮಗೆ ನೀವು ಕೇಳಿಕೊಳ್ಳಲು ಇದು ಒಂದು ಒಳ್ಳೆಯ ಪ್ರಶ್ನೆಯಾಗಿದೆ. ಇಲ್ಲಿ ಹೇಳಲ್ಪಟ್ಟಿದೆ, ನೀವು ಏನೇ ಮಾಡಿದರೂ ಅದನ್ನ ದೇವರ ಮಹಿಮೆಗಾಗಿ ಮಾಡಿರಿ ಅಂತ.
ಲಾರ್ಡ್, ಕ್ಯಾನ್ ಐ ಡೂ ದಟ್ ಫಾರ್ ಯುವರ್ ಗ್ಲೋರಿ? ಕ್ಯಾನ್ ಐ ವಾಚ್ ದಟ್ ಫಾರ್ ಯುವರ್ ಗ್ಲೋರಿ? ಕ್ಯಾನ್ ಐ ಗೋ ದೇರ್ ಫಾರ್ ಯುವರ್ ಗ್ಲೋರಿ?
ನೀವು ಕೇಳ್ಕೋಬಹುದು, ದೇವರೇ, ನಾನು ಈ ಕಾರ್ಯಕ್ರಮವನ್ನ ನೋಡುವುದರಿಂದ ನಿನಗೆ ಮಹಿಮೆ ತರುತ್ತದ ಅಥವಾ ಈ ಸ್ಥಳಕ್ಕೆ ಹೋಗುವುದರಿಂದ ಮಹಿಮೆ ತರುತ್ತದ ಎಂಬುದಾಗಿ.
ಅಂಡ್ ಇಫ್ ಯು ಫೈಂಡ್ ಯು ಕ್ಯಾನಾಟ್, ಡ್ರಾಪ್ ಇಟ್. ಈವನ್ ಇಫ್ ಇಟ್ ಲುಕ್ಸ್ ವೆರಿ ಇನ್ನೋಸೆಂಟ್.
ಅದು ಸರಿ ಅಂತ ಅನ್ಸಿದ್ರು ಕೂಡ ದೇವರಿಗೆ ಅದು ಇಷ್ಟ ಇಲ್ಲ ಅಥವಾ ಮಹಿಮೆ ತರ್ತಾ ಇಲ್ಲ ಅಂದ್ರೆ ಅದನ್ನ ಬಿಟ್ಬಿಡಿ.
ಇಫ್ ಯು ಕೆನಾಟ್ ಆನೆಸ್ಟ್ಲಿ ಸೇ ದಟ್ ಯು ಕ್ಯಾನ್ ಡೂ ದಟ್ ಟು ದಿ ಗ್ಲೋರಿ ಆಫ್ ಗಾಡ್, ಡೋಂಟ್ ಡು ಇಟ್.
ನಿಮಗೆ ನೀವು ಪ್ರಾಮಾಣಿಕವಾಗಿ ಕೇಳಿಕೊಂಡಾಗ ಇದನ್ನ ಮಾಡುವುದರಿಂದ ದೇವರಿಗೆ ಮಹಿಮೆಯನ್ನ ತರುತ್ತಿಲ್ಲ ಎಂಬುದಾಗಿ ಕಂಡು ಬಂದಲ್ಲಿ ಅದನ್ನ ಮಾಡಬೇಡಿ.
ಅ ಫೋರ್ತ್ ಕ್ವೆಶ್ಚನ್ ಯು ನೀಡ್ ಟು ಆಸ್ಕ್ ಯುವರ್ ಸೆಲ್ಫ್ ಇಸ್ ಇಟ್ ಸಮಥಿಂಗ್ ಐ ಕ್ಯಾನ್ ಡೂ ಇನ್ ಫೆಲೋಶಿಪ್ ವಿತ್ ಜೀಸಸ್.
ನಾಲ್ಕನೇ ಪ್ರಶ್ನೆ ನೀವು ಕೇಳಿಕೊಳ್ಳಬೇಕಾಗಿದ್ದು, ಇದನ್ನ ನಾನು ಯೇಸುವಿನೊಟ್ಟಿಗೆ ಅನ್ಯೂನ್ಯತೆಯಲ್ಲಿ ಮಾಡಬಹುದಾ ಎಂಬುದಾಗಿ.
ಇಸ್ ಇಟ್ ಸಮಥಿಂಗ್ ದಟ್ ಜೀಸಸ್ ಅಂಡ್ ಐ ಕ್ಯಾನ್ ಸಿಟ್ ಟುಗೆದರ್ ಅಂಡ್ ಡೂ?
ಇದನ್ನ ನಾನು ಮತ್ತು ಯೇಸು ಜೊತೆಯಾಗಿ ಕೂತುಕೊಂಡು ಮಾಡಬಹುದಾ ಎಂಬುದಾಗಿ ಕೇಳಿಕೊಳ್ಳಬೇಕು.
Is it right for a believer to smoke a cigarette?
ಒಬ್ಬ ವಿಶ್ವಾಸಿಯು ಧೂಮಪಾನ ಮಾಡುವಂತದ್ದು ಸರಿನಾ?
Well, can you offer a cigarette to Jesus as well and ask him to smoke along with you?
ನೀವು ಆ ಧೂಮಪಾನವನ್ನ ಯೇಸುವಿಗೆ ಕೊಟ್ಟು ನೀನು ಕೂಡ ನನ್ನ ಜೊತೆಗೆ ಧೂಮಪಾನ ಮಾಡು ಅಂತ ಹೇಳೋದಾದ್ರೆ,
ಇಫ್ ಸೋ ಗೋ ಅಹೆಡ್,
ಯೇಸು ಮಾಡಿದ್ರೆ ನೀವು ಕೂಡ ಮಾಡ್ರಿ ಅದನ್ನ.
Is it right for a believer to be drinking alcohol, particularly in excess?
ಒಬ್ಬ ವಿಶ್ವಾಸಿಯು ಮದ್ಯಪಾನ ಮಾಡುವಂತದ್ದು ಸರಿನಾ? ಹಾಗಾದ್ರೆ ಅದರಲ್ಲೂ ವಿಪರೀತವಾಗಿ.
Well, ask yourself, would Jesus join you in such a bout of drinking?
ನಿಮಗೆ ನೀವು ಹಾಗಿದ್ದಲ್ಲೇ ಕೇಳಿಕೊಳ್ಳ್ರಿ, ಯೇಸು ನಿಮ್ಮ ಜೊತೆಯಲ್ಲಿ ಕುತ್ಕೊಂಡು ಕುಡಿತಾರ? ಹಾಗಾದ್ರೆ,
and if he won't join you, then you better not go in for that yourself.
ಯೇಸು ನಿಮ್ಮೊಟ್ಟಿಗೆ ಅಂತಹ ವಿಷಯದಲ್ಲಿ ಸೇರಲಿಲ್ಲ ಅಂದ್ರೆ ನೀವು ಅದರಿಂದ ದೂರವಿರಿ.
Is there a particular movie you feel that Jesus could go along with you to watch? Then go ahead and watch it.
ಒಂದು ಚಲನಚಿತ್ರ ಆಗಿರಬಹುದು, ಯೇಸು ನಿಮ್ಮೊಟ್ಟಿಗೆ ಕುತ್ಕೊಂಡು ಆ ಚಲನಚಿತ್ರವನ್ನ ನೋಡ್ಲಿಕ್ಕೆ ಬಯಸ್ತಾರ? ಹಾಗಿದ್ದಲ್ಲಿ ನೀವು ನೋಡಬಹುದು.
A particular program on TV you feel is good, but Jesus would watch with you, go ahead and watch it, otherwise avoid it.
ಅದರಂತೆ ದೂರದರ್ಶನದಲ್ಲಿ ಬರುವಂತ ಕೆಲವು ಕಾರ್ಯಕ್ರಮಗಳು, ಅವುಗಳನ್ನ ಯೇಸು ನಿಮ್ಮೊಟ್ಟಿಗೆ ಕುತ್ಕೊಂಡು ನೋಡ್ತಾರ? ಹಾಗಿದ್ದಲ್ಲಿ ನೀವು ಸಹ ನೋಡಬಹುದು, ಇಲ್ಲ ಅಂದ್ರೆ ನೀವು ಕೂಡ ನೋಡಬೇಡ್ರಿ.
Can I do it in fellowship with Jesus?
ಇದನ್ನ ನಾನು ಯೇಸುವಿನೊಟ್ಟಿಗೆ ಅನ್ಯೋನ್ಯತೆಯಲ್ಲಿ ಮಾಡಬಹುದಾ?
The Bible says in Colossians chapter 3 and verse 17, whatever you do in word or in deed, do everything in the name of the Lord Jesus, giving thanks through him to God the Father.
ಕೊಲಸೆಯವರಿಗೆ ಮೂರನೇ ಅಧ್ಯಾಯ 17ನೇ ವಚನದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ನೀವು ನುಡಿಯಿಂದಾಗಲಿ ನಡೆಯಿಂದಾಗಲಿ ಏನು ಮಾಡಿದರೂ ಅದೆಲ್ಲವನ್ನೂ ಕರ್ತನಾದ ಯೇಸುವಿನ ಹೆಸರಿನಲ್ಲಿಯೇ ಮಾಡಿರಿ, ಆತನ ಮೂಲಕ ತಂದೆಯಾದ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನ ಸಲ್ಲಿಸಿರಿ ಎಂಬುದಾಗಿ.
Everything I do, I need to do in fellowship with Jesus Christ.
ನೀವು ಏನನ್ನೇ ಮಾಡಿದರೂ ಅದನ್ನ ಯೇಸುವಿನೊಟ್ಟಿಗಿನ ಅನ್ಯೋನ್ಯತೆಯಲ್ಲಿಯೇ ಮಾಡಬೇಕು.
A fifth question that we could ask ourselves is this: can I ask God to bless me as I do this particular thing?
ಐದನೇ ಪ್ರಶ್ನೆ ನೀವು ಕೇಳಿಕೊಳ್ಳಬೇಕಾಗಿದ್ದು ಇದೇ ಆಗಿದೆ: ನಾನು ಇದನ್ನ ಮಾಡುವುದರಿಂದ ನನ್ನನ್ನು ಆಶೀರ್ವದಿಸುವಂತೆ ದೇವರಲ್ಲಿ ನಾವು ಕೇಳಿಕೊಳ್ಳಬಹುದಾ ಎಂಬುದಾಗಿ.
Maybe you're in doubt whether something is good or right or wrong, you're not sure.
ಅದು ಒಳ್ಳೆಯದಾ ಸರಿನಾ ಅಥವಾ ತಪ್ಪಾ ಎಂಬಂತ ಅನುಮಾನದಲ್ಲಿ ನೀವು ಇದ್ರಿ ಅಂದ್ರೆ, ಅದರ ಬಗ್ಗೆ ನಿಶ್ಚಿತತೆ ಇಲ್ಲ ಅಂತ ಅಂದ್ರೆ,
ಮೇ ಬಿ ಇಟ್ಸ್ ಅ ಬಾರ್ಡರ್ ಲೈನ್ ಮ್ಯಾಟರ್,
ಅದು ಆಂತರಿಕ ವಿಷಯಗಳಾಗಿರಬಹುದು.
ಹಿಯರ್ ಇಸ್ ಅ ಫಿಫ್ತ್ ಕ್ವೆಶ್ಚನ್ ಯು ಕುಡ್ ಆಸ್ಕ್ ಯೋರ್ಸೆಲ್ಫ್.
ನೀವು ಕೇಳಿಕೊಳ್ಳಬೇಕಾದ ಐದನೇ ಪ್ರಶ್ನೆ ಇದೇ ಆಗಿದೆ.
The Bible says in 2 Corinthians 9:8, God is able to make all grace abound to you, that you always having all sufficiency in everything may have an abundance for every good deed.
2 ಕೊರಿಂಥದವರಿಗೆ 9ನೇ ಅಧ್ಯಾಯ 8ನೇ ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತದೆ: ದೇವರು ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾದ್ದರಿಂದ ನೀವು ಯಾವಾಗಲೂ ಎಲ್ಲಾ ವಿಷಯಗಳಲ್ಲಿ ಪರಿಪೂರ್ಣತೆಯುಳ್ಳವರಾಗಿ ಸಕಲ ಸತ್ಕಾರ್ಯಗಳನ್ನು ಹೇರಳವಾಗಿ ಮಾಡುವವರಾಗಿರಬೇಕು ಎಂಬುದಾಗಿ.
God gives grace and his blessing for every good deed.
ದೇವರು ಎಲ್ಲಾ ಸತ್ಕಾರ್ಯಗಳಿಗೆ ತನ್ನ ಆಶೀರ್ವಾದವನ್ನು ಮತ್ತು ಕೃಪೆಯನ್ನ ಕೊಡುತ್ತಾನೆ.
So ask yourself and your conscience will tell you, is this something which you can ask God to put his blessing upon as you move ahead?
ನೀವು ಕೇಳಿಕೊಳ್ಳಿರಿ, ನಿಮ್ಮ ಮನಸ್ಸಾಕ್ಷಿಯು ಹೇಳುತ್ತದೆ, ನೀವು ಇದನ್ನ ಮಾಡುವಾಗ ದೇವರು ನಿಮ್ಮನ್ನು ಆಶೀರ್ವದಿಸಿ ಮುನ್ನಡೆಸುತ್ತಾನ ಎಂಬುದಾಗಿ.
If not, hold back.
ಇಲ್ಲ ಅಂದ್ರೆ ಅದನ್ನ ಹಿಂತೆಗೆಯಿರಿ.
A sixth question.
ಆರನೇ ಪ್ರಶ್ನೆ:
Will my doing this blunt my spiritual edge in any way?
ಇದನ್ನ ನಾನು ಮಾಡುವಾಗ ನನ್ನ ಆತ್ಮಿಕತೆ ಎಂಬ ತುದಿಯು ಮೊಂಡಾಗುತ್ತದಾ ಎಂಬುದಾಗಿ, ಮತ್ತೊಂದು ಅರ್ಥದಲ್ಲಿ ಆತ್ಮಿಕತೆಗೆ ಹೊಡೆತ ಬೀಳುತ್ತದಾ ಅಂತ.
In 2 Timothy and chapter 2 and verse 15.
2 ತಿಮೋತಿ 2ನೇ ಅಧ್ಯಾಯ 15ನೇ ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತದೆ.
We read Paul advising Timothy saying, be diligent to present yourself approved to God as a workman who does not need to be ashamed, handling accurately the word of truth.
ಇಲ್ಲಿ ಪೌಲನು ತಿಮೋತಿಯನಿಗೆ ಸಲಹೆಗಳನ್ನು ಕೊಡುತ್ತಿರುವುದನ್ನು ಓದುತ್ತೇವೆ. ಇಲ್ಲಿ ಈ ರೀತಿಯಾಗಿ ಪೌಲನು ಹೇಳುತ್ತಾನೆ, ನೀನು ದೇವರ ದೃಷ್ಟಿಗೆ ಯೋಗ್ಯನಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡು, ಅವಮಾನಕ್ಕೆ ಗುರಿಯಾಗದ ಕೆಲಸದವನು ಸತ್ಯವಾಕ್ಯವನ್ನು ಸರಿಯಾಗಿ ಉಪದೇಶಿಸುವವನು ಆಗಿರು ಎಂಬುದಾಗಿ.
He's saying, be very, very careful to always present yourself to God as a workman who does not need to be ashamed.
ಪೌಲನು ಈ ರೀತಿಯಾಗಿ ಹೇಳ್ತಾನೆ, ದೇವರ ದೃಷ್ಟಿಗೆ ಯೋಗ್ಯನಾಗಿ ಕಾಣಿಸಿಕೊಳ್ಳುವುದರಲ್ಲಿ ಪ್ರಯಾಸ ಪಡು, ಮತ್ತೆ ಅವಮಾನಕ್ಕೆ ಗುರಿಯಾಗದ ಕೆಲಸದವನು ಆಗಿರು ಎಂಬುದಾಗಿ.
So, this particular course of action that you're considering right now, is it something that will, it may be good, it may be right in so many ways, but will it blunt your spiritual edge?
ಈಗ ನೀವು ಏನೋ ಒಂದು ಕೆಲಸವನ್ನ ಅಥವಾ ಸಂಗತಿಯನ್ನ ಮಾಡಬೇಕು ಅಂತ ಅನ್ಕೊಂಡಿದ್ರಿ ಅಂತ ಅನ್ಕೊಳ್ಳಿ. ಆಗ ನೀವು ಕೇಳಿಕೊಳ್ಳಿರಿ, ಇದನ್ನ ನಾನು ಮಾಡುವುದರಿಂದ ಅದು ಸರಿ ಇರಬಹುದು ಅಥವಾ ಒಳ್ಳೆಯದು ಸಹ ಇರಬಹುದು. ನನ್ನ ಆತ್ಮಿಕತೆ ಎಂಬ ತುದಿಯು ಇದನ್ನ ಮಾಡುವುದರಿಂದ ಮೊಂಡಾಗುತ್ತದ ಅಥವಾ ಇನ್ನೊಂದು ಅರ್ಥದಲ್ಲಿ ಆತ್ಮಿಕತೆಗೆ ಹೊಡೆತ ಬೀಳುತ್ತದ ಎಂಬುದಾಗಿ.
That means you won't be so spiritually sharp if you keep on doing things this type of thing.
ಮತ್ತೊಂದು ಅರ್ಥದಲ್ಲಿ ನೀವು ಇದೇ ಸಂಗತಿಗಳನ್ನ ಪದೇ ಪದೇ ಮಾಡ್ತಾ ಇದ್ರೆ ಆತ್ಮಿಕವಾಗಿ ನೀವು ಅಷ್ಟು ಹರಿತದಿಂದ ಇರೋದಿಲ್ಲ, ಅಂದ್ರೆ ಚೂಪಾಗಿರೋದಿಲ್ಲ.
You see, there are many legitimate things in the world like music, sport, entertainment and certain good TV programs.
ಅನೇಕ ಸರಿ ಅನ್ನಿಸುವ ಕಾರ್ಯಗಳು ಇಹಲೋಕದಲ್ಲಿ ಇವೆ. ಆಟ ಆಗಬಹುದು, ಮನೋರಂಜನೆ ಆಗಬಹುದು, ಸಂಗೀತ ಆಗಿರಬಹುದು ಅಥವಾ ದೂರದರ್ಶನದ ಕೆಲವು ಕಾರ್ಯಕ್ರಮಗಳು ಸಹ ಆಗಿರಬಹುದು.
There's nothing wrong in engaging in these activities.
ಈ ಎಲ್ಲ ವಿಷಯಗಳಲ್ಲಿ ತೊಡಗಿಕೊಳ್ಳುವಂತದ್ದು ತಪ್ಪೇನಿಲ್ಲ.
But when these things are taken to an excess, man becomes a slave to those activities.
ಆದರೆ ಇವೆಲ್ಲವೂ ನಮ್ಮ ಜೀವಿತದಲ್ಲಿ ವಿಪರೀತವಾದಾಗ ಮನುಷ್ಯನು ಈ ವಿಷಯಗಳಿಗೆ ದಾಸನಾಗುತ್ತಾನೆ.
And he loses his spiritual sharpness. He is no longer sharp.
ಇದರಿಂದ ಆತನು ತನ್ನ ಆತ್ಮೀಕತೆಯ ಚೂಪನ್ನ ಅಂದರೆ ಹರಿತವನ್ನ ಕಳೆದುಕೊಳ್ಳುತ್ತಾ ಹೋಗುತ್ತಾನೆ, ಅಂದರೆ ಹೆಚ್ಚು ಚೂಪಿನಿಂದ ಕೂಡಿರೋದಿಲ್ಲ ಅವನು.
And there we see how many, many believers, their effectiveness for God is nullified by Satan.
ಅಲ್ಲಿ ನಾವು ನೋಡುವುದೇನೆಂದರೆ ಅನೇಕ ವಿಶ್ವಾಸಿಗಳು ದೇವರ ವಿಷಯವಾಗಿ ಹೊಂದಿರುವಂತಹ ಪರಿಣಾಮಕಾರಿ ಜೀವಿತವನ್ನ ಸೈತಾನನು ಇಲ್ಲದಂತಾಗ ಮಾಡುತ್ತಾನೆ.
Be diligent to present yourself to God always as a workman who does not need to be ashamed, handling the word of truth diligently.
ನೀನು ದೇವರ ದೃಷ್ಟಿಗೆ ಯೋಗ್ಯನಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡು, ಅವಮಾನಕ್ಕೆ ಗುರಿಯಾಗದ ಕೆಲಸದವನು ಸತ್ಯವಾಕ್ಯವನ್ನು ಸರಿಯಾಗಿ ಉಪದೇಶಿಸುವವನು ಆಗಿರಬೇಕೆಂದು ನಮಗೆ ಹೇಳಲ್ಪಟ್ಟಿದೆ.
A seventh question. Is this spiritually profitable?
ಏಳನೇ ಪ್ರಶ್ನೆ, ಇದು ನನಗೆ ಆತ್ಮಿಕವಾಗಿ ಲಾಭವನ್ನು ತರುತ್ತದ ಎಂಬುದಾಗಿ.
Will it be spiritually profitable and edifying to the best of my knowledge?
ನನಗೆ ಗೊತ್ತಿರುವಷ್ಟು ಮಟ್ಟಿಗೆ ಇದು ನನಗೆ ಆತ್ಮಿಕ ಲಾಭವನ್ನು ಮತ್ತು ಭಕ್ತಿ ವೃದ್ಧಿಯನ್ನು ತರುತ್ತದ ಎಂಬುದಾಗಿ.
In 1 Corinthians 6 and verse 12, Paul says, all things are lawful for me, but not all things are profitable. All things are lawful for me, but I will not be mastered by anything.
1 ಕೊರಿಂಥ 6ನೇ ಅಧ್ಯಾಯ 12ನೇ ವಚನದಲ್ಲಿ ಪೌಲನು ಈ ರೀತಿಯಾಗಿ ಹೇಳುತ್ತಾನೆ, ಎಲ್ಲಾ ಕಾರ್ಯಗಳನ್ನು ಮಾಡುವುದಕ್ಕೆ ನನಗೆ ಸ್ವಾತಂತ್ರ್ಯವೇನು ಉಂಟು, ಆದರೆ ಎಲ್ಲವೂ ನನಗೆ ವಿಹಿತವಾಗಿರುವುದಿಲ್ಲ, ಅಂದರೆ ಲಾಭವಾಗಿರುವುದಿಲ್ಲ. ಎಲ್ಲಾ ಕಾರ್ಯಗಳನ್ನು ಮಾಡುವುದಕ್ಕೆ ನನಗೆ ಸ್ವಾತಂತ್ರ್ಯ ಉಂಟು, ಆದರೆ ನಾನು ಯಾವುದಕ್ಕೂ ಒಳಗಾಗುವುದಿಲ್ಲ ಎಂಬುದಾಗಿ.
He repeats somewhat similar words in chapter 10 verse 23 where he says all things are lawful but not all things are profitable.
1 ಕೊರಿಂಥ 10ನೇ ಅಧ್ಯಾಯ 23ನೇ ವಚನದಲ್ಲಿ ಪೌಲನು ಮತ್ತೊಮ್ಮೆ ಹೇಳ್ತಾನೆ, ಎಲ್ಲಾ ಕಾರ್ಯಗಳನ್ನು ಮಾಡುವುದಕ್ಕೆ ಸ್ವಾತಂತ್ರ್ಯ ಉಂಟು, ಆದರೆ ಎಲ್ಲವೂ ವಿಹಿತವಾಗಿರುವುದಿಲ್ಲ ಎಂಬುದಾಗಿ.
All things are lawful but not all things edify.
ಎಲ್ಲವನ್ನೂ ಮಾಡುವುದಕ್ಕೆ ಸ್ವಾತಂತ್ರ್ಯವಿದೆ, ಆದರೆ ಅವು ನನಗೆ ಭಕ್ತಿ ವೃದ್ಧಿಯನ್ನು ತರುವುದಿಲ್ಲ ಎಂಬುದಾಗಿ ಅರ್ಥ.
So the question is not whether it's lawful or not.
ಅದನ್ನ ಮಾಡಲು ಸ್ವಾತಂತ್ರ್ಯವಿದೆಯೋ ಅಥವಾ ಇಲ್ಲವೋ ಎಂಬುದು ಪ್ರಶ್ನೆ ಅಲ್ಲ ಇಲ್ಲಿ.
Many Christians are always operating on the level of is it lawful or is it not lawful? Will God permit it?
ಅನೇಕ ಕ್ರೈಸ್ತರು ಈ ರೀತಿಯಾಗಿ ಬದುಕುತ್ತಾರೆ. ಇದನ್ನ ಮಾಡಲು ನನಗೆ ಸ್ವಾತಂತ್ರ್ಯವಿದೆಯಾ ಅಥವಾ ಇಲ್ಲವೋ ಅಂತ, ಅಂದರೆ ದೇವರು ನನಗೆ ಇದನ್ನು ಮಾಡಲು ಅನುಮತಿಸಿದ್ದಾನಾ ಅಂತ.
I'm not talking about God's permissive will for your life.
ನಿಮ್ಮ ಜೀವಿತಕ್ಕಾಗಿ ದೇವರು ಅನುಮತಿಸಿದಂತ ಚಿತ್ತದ ಬಗ್ಗೆ ನಾನು ಇಲ್ಲಿ ಮಾತನಾಡುತ್ತಿಲ್ಲ.
I'm talking about God's perfect will for your life.
ನಿಮ್ಮ ಜೀವಿತಕ್ಕಾಗಿ ದೇವರು ಹೊಂದಿರುವಂತ ಪರಿಪೂರ್ಣ ಚಿತ್ತದ ಬಗ್ಗೆ ನಾನು ಮಾತನಾಡುತ್ತಿದ್ದೇನೆ.
God permits many things which are not his perfect will.
ದೇವರು ಅನೇಕ ಸಂಗತಿಗಳನ್ನ ಅನುಮತಿಸುತ್ತಾನೆ, ಆದರೆ ಅದು ಆತನ ಪರಿಪೂರ್ಣ ಚಿತ್ತವಾಗಿರುವುದಿಲ್ಲ.
So if you want to live in God's permissive will, just ask yourself, is it right or wrong? Don't do anything unrighteous, don't do anything unlawful, and you'll be in God's permissive will.
ನೀವು ದೇವರು ಅನುಮತಿಸಿದಂತ ಚಿತ್ತದ ಮೇಲೆ ಬದುಕುತ್ತಿದ್ದರೆ, ಅಂದರೆ ನಿಮಗೆ ನೀವು ಕೇಳಿಕೊಳ್ಳುವಂತದ್ದು ಇದನ್ನ ಮಾಡುವಂತದ್ದು ಸರಿನೋ ಅಥವಾ ತಪ್ಪೋ ಎಂಬುವಂತದ್ದು, ಅಥವಾ ಅನೀತಿಯಿಂದ ಕೂಡಿದೆಯೋ ಅಥವಾ ಇಲ್ಲವೋ ಎಂಬುವಂತದ್ದು, ಅಥವಾ ಸ್ವಾತಂತ್ರ್ಯವಿದೆಯೋ ಅಥವಾ ಇಲ್ಲವೋ ಎಂಬುವಂತದ್ದು. ನೀವು ಹಾಗಿದ್ದಲ್ಲಿ ದೇವರು ಅನುಮತಿಸಿದ ಚಿತ್ತದಲ್ಲಿ ಇರ್ತೀರಷ್ಟೇ.
ಬಟ್ ಇಫ್ ಯು ವಾಂಟ್ ಗಾಡ್ಸ್ ಪರ್ಫೆಕ್ಟ್ ವಿಲ್ ಫಾರ್ ಯುವರ್ ಲೈಫ್, ಯು ನೀಡ್ ಟು ಆಸ್ಕ್ ಒನ್ ಮೋರ್ ಕ್ವೆಶ್ಚನ್.
ಆದರೆ ನಿಮ್ಮ ಜೀವಿತಕ್ಕಾಗಿ ದೇವರ ಪರಿಪೂರ್ಣ ಚಿತ್ತ ಬೇಕು ಅಂತಂದ್ರೆ ನೀವು ಮತ್ತೊಂದು ಪ್ರಶ್ನೆಯನ್ನ ಕೇಳಿಕೊಳ್ಳಬೇಕಾಗುತ್ತದೆ.
ಇಸ್ ದಿಸ್ ಸ್ಪಿರಿಚುಲಿ ಪ್ರಾಫಿಟಬಲ್ ಅಂಡ್ ಎಡಿಫೈ?
ಇದು ಆತ್ಮಿಕವಾಗಿ ಲಾಭವನ್ನ ತರುತ್ತದ ಮತ್ತು ಭಕ್ತಿ ವೃದ್ಧಿಯನ್ನು ಮಾಡುತ್ತದ ಎಂಬುದಾಗಿ.
ಇಸ್ ದಿಸ್ ಸಮಥಿಂಗ್ ದಟ್ ವಿಲ್ ಹೆಲ್ಪ್ ಮೀ?
ನಾನು ಮಾಡುತ್ತಿರುವಂತದ್ದು ನನಗೆ ಸಹಾಯ ಮಾಡುತ್ತದ?
ಇಸ್ ಇಟ್ ಅ ಪ್ರಾಫಿಟಬಲ್ ಥಿಂಗ್ ಸ್ಪಿರಿಚುಲಿ?
ಆತ್ಮಿಕವಾಗಿ ಲಾಭವನ್ನು ತರುತ್ತದ?
ಇಸ್ ಇಟ್ ಸಮಥಿಂಗ್ ದಟ್ ವಿಲ್ ಬಿಲ್ಡ್ ಮೀ ಅಪ್, ಹೆಲ್ಪ್ ಮೀ ಟು ಬಿ ಎ ಬೆಟರ್ ಡಿಸೈಪಲ್ ಆಫ್ ಜೀಸಸ್?
ಇದು ನನ್ನನ್ನು ಕಟ್ಟುತ್ತದ ಮತ್ತು ಯೇಸುವಿನ ಉತ್ತಮ ಶಿಷ್ಯನಾಗಲು ಸಹಾಯ ಮಾಡುತ್ತದ?
ಇಫ್ ಯು ಆಸ್ಕ್ ಕ್ವೆಶ್ಚನ್ಸ್ ಲೈಕ್ ದಿಸ್, ಯು ವಿಲ್ ಫೈಂಡ್ ದಟ್ ಯು ನೋ ಇನ್ ಯುವರ್ ಸ್ಪಿರಿಟ್.
ನಿಮಗೆ ನೀವು ಈ ರೀತಿಯ ಪ್ರಶ್ನೆಯನ್ನ ಕೇಳಿಕೊಳ್ಳುವಾಗ ನಿಮಗೆ ಗೊತ್ತಾಗುತ್ತದೆ ಆತ್ಮದಲ್ಲಿ ಇದನ್ನ ಕಂಡುಕೊಂಡಿರುವಂತ ವಿಷಯವಾಗಿ.
ನೌ ವೆನ್ ಐ ಸೇ ಸ್ಪಿರಿಚುಲಿ ಪ್ರಾಫಿಟಬಲ್ ಅಂಡ್ ಎಡಿಫೈಯಿಂಗ್, ಡೋಂಟ್ ಮಿಸ್ ಅಂಡರ್ಸ್ಟ್ಯಾಂಡ್.
ಆತ್ಮಿಕವಾಗಿ ಲಾಭ ತರುವಂತದ್ದರ ಮತ್ತು ಭಕ್ತಿ ವೃದ್ಧಿ ಮಾಡುವಂತದ್ದರ ವಿಷಯವಾಗಿ ನಾನು ಮಾತನಾಡಿರುವಂತದ್ದನ್ನ ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ.
ಐ ಆಮ್ ನಾಟ್ ಸೇಯಿಂಗ್ ದಟ್ ಓನ್ಲಿ ಬೈಬಲ್ ರೀಡಿಂಗ್ ಅಂಡ್ ಪ್ರೇಯರ್ ಅಂಡ್ ಗೋಯಿಂಗ್ ಟು ಮೀಟಿಂಗ್ಸ್ ಇಸ್ ಸ್ಪಿರಿಚುಲಿ ಪ್ರಾಫಿಟಬಲ್ ಅಂಡ್ ಎಡಿಫೈಯಿಂಗ್.
ಸತ್ಯವೇದವನ್ನ ಓದುವಂತದ್ದು, ಪ್ರಾರ್ಥನೆ ಮಾಡುವಂತದ್ದು, ಕೂಟಗಳಿಗೆ ಹೋಗುವಂತದ್ದು ಮಾತ್ರ ಆತ್ಮಿಕವಾಗಿ ಲಾಭವನ್ನು ತರುತ್ತದೆ ಮತ್ತು ಭಕ್ತಿ ವೃದ್ಧಿ ಮಾಡುತ್ತದೆ ಎಂಬುದಾಗಿ ನಾನು ಹೇಳ್ತಾ ಇಲ್ಲ.
ವಿ ಆರ್ ಕ್ರೀಚರ್ಸ್ ಮೇಡ್ ವಿತ್ ಅ ಬಾಡಿ.
ಮನುಷ್ಯರಾಗಿ ಹುಟ್ಟಿರುವಂತಹ ನಾವು ಶರೀರವನ್ನ ಅಂದರೆ ದೇಹವನ್ನ ಧರಿಸಿಕೊಂಡವರಾಗಿದ್ದೇವೆ.
ಅಂಡ್ ದಿಸ್ ಬಾಡಿ ಹ್ಯಾಸ್ ಸರ್ಟನ್ ನೀಡ್ಸ್, ದೇರ್ ಮೇ ಬಿ ಟೈಮ್ಸ್ ವೆನ್ ಯು ನೀಡ್ ಟು ರಿಲ್ಯಾಕ್ಸ್.
ಈ ದೇಹಕ್ಕೆ ಕೆಲವೊಂದರ ಅಗತ್ಯತೆ ಇದೆ, ದೇಹಕ್ಕೆ ವಿಶ್ರಾಂತಿಯ ಅಗತ್ಯತೆ ಇದೆ.
ಮೇ ಬಿ ಟೈಮ್ಸ್ ವೆನ್ ಸ್ಲೀಪಿಂಗ್ ಮೇ ಬಿ ದ ಮೋಸ್ಟ್ ಗ್ಲೋರಿಫೈಯಿಂಗ್ ಥಿಂಗ್ ಟು ಡೂ ಫಾರ್ ಗಾಡ್.
ಕೆಲವೊಮ್ಮೆ ನಿದ್ದೆ ಮಾಡುವಾಗಲೂ ಸಹ ದೇವರಿಗೆ ಮಹಿಮೆಯನ್ನ ತರುವಂತ ವಿಷಯವಾಗಿದೆ.
There may be times when sleeping is the most spiritually profitable and edifying thing to do.
ಕೆಲವೊಮ್ಮೆ ನಿದ್ದೆ ಮಾಡುವುದರಿಂದ ಆತ್ಮಿಕ ಲಾಭ ಮತ್ತು ಭಕ್ತಿ ವೃದ್ಧಿಯನ್ನ ತರುವಂತ ವಿಷಯವಾಗಿದೆ.
Or it may be some type of relaxation.
ಅಥವಾ ಕೆಲವೊಮ್ಮೆ ವಿಶ್ರಾಂತಿಯ ಅಥವಾ ಮನೋರಂಜನೆಯ ಅವಶ್ಯಕತೆ ಸಹ ಇದೆ.
Or entertainment or going a picnic with your children is the most spiritually profitable and edifying thing to do.
ಅದು ಮನೋರಂಜನೆ ಆಗಿರಬಹುದು ಅಥವಾ ನಿಮ್ಮ ಕುಟುಂಬದವರೊಟ್ಟಿಗೆ ಮತ್ತು ಮಕ್ಕಳೊಟ್ಟಿಗೆ ಪ್ರವಾಸ ಹೋಗುವಂತದ್ದು ಸಹ ಆತ್ಮಿಕ ಲಾಭ ಮತ್ತು ಭಕ್ತಿ ವೃದ್ಧಿಯನ್ನ ತರುವಂತದ್ದು.
ಸೊ ಡೋಂಟ್ ಥಿಂಕ್ ದಟ್ ಇಟ್ಸ್ ಓನ್ಲಿ ಫಾಸ್ಟಿಂಗ್ ಅಂಡ್ ಪ್ರೇಯರ್ ಅಂಡ್ ರೀಡಿಂಗ್ ದ ಬೈಬಲ್ ದೀಸ್ ಆರ್ ದಿ ಓನ್ಲಿ ಸ್ಪಿರಿಚುಲಿ ಪ್ರಾಫಿಟಬಲ್ ಎಡಿಫೈಯಿಂಗ್ ಥಿಂಗ್ಸ್.
ಹಾಗಾಗಿ ಕೇವಲ ಉಪವಾಸ ಮಾಡುವಂತದ್ದು, ಪ್ರಾರ್ಥನೆ ಮಾಡುವಂತದ್ದು, ಸತ್ಯವೇದವನ್ನ ಓದುವಂತದ್ದು ಆತ್ಮಿಕ ಲಾಭ ಮತ್ತು ಭಕ್ತಿ ವೃದ್ಧಿಯನ್ನ ತರುತ್ತದೆ ಎಂಬುದಾಗಿ ಯೋಚಿಸಬೇಡ್ರಿ.
ವಿ ನೀಡ್ ರಿಲ್ಯಾಕ್ಸೇಷನ್, ವಿ ನೀಡ್ ಅ ಸರ್ಟನ್ ಅಮೌಂಟ್ ಆಫ್ ರೆಸ್ಟ್, ವಿ ನೀಡ್ ಫುಡ್ ಟು ಈಟ್.
ಕೆಲವೊಮ್ಮೆ ವಿಶ್ರಾಂತಿಯ, ಮನೋರಂಜನೆಯ ಅಥವಾ ಆಹಾರವನ್ನ ತೆಗೆದುಕೊಳ್ಳುವ ಅಗತ್ಯತೆ ಇದೆ ನಮಗೆ.
ದೇರ್ ಇಸ್ ನಥಿಂಗ್ ರಾಂಗ್ ವಿತ್ ಎನಿ ಆಫ್ ದೀಸ್ ಥಿಂಗ್ಸ್.
ಈ ಯಾವುದೇ ವಿಷಯಗಳಲ್ಲಿ ತಪ್ಪು ಎನ್ನುವಂತದ್ದು ಇಲ್ಲ.
ವಿ ಆರ್ ನಾಟ್ ಅಸೆಟಿಕ್ಸ್.
ನಾವು ತಪಸ್ವಿಗಳಲ್ಲ.
ಜೀಸಸ್ ಸ್ಲೆಪ್ಟ್, ಜೀಸಸ್ ಏಟ್ ಗುಡ್ ಫುಡ್.
ಯೇಸು ನಿದ್ದೆ ಮಾಡಿದ್ರು, ಒಳ್ಳೆಯ ಆಹಾರವನ್ನ ತೆಗೆದುಕೊಂಡರು.
ಸೊ ಡೋಂಟ್ ಗೋ ಟು ಅ ಫನಾಟಿಕಲ್ ಎಕ್ಸ್ಟ್ರೀಮ್ ವೆನ್ ಯು ಆಸ್ಕ್ ದಿಸ್ ಕ್ವೆಶ್ಚನ್.
ನೀವು ಈ ಪ್ರಶ್ನೆಯನ್ನ ಕೇಳಿಕೊಳ್ಳುವಾಗ ಧಾರ್ಮಿಕತೆಯ ಹಂತಕ್ಕೆ ಹೋಗಿ ಯೋಚಿಸಬೇಡ್ರಿ.
ಬಟ್ ಹಿಯರ್ ಆರ್ ಗುಡ್ ಕ್ವೆಶ್ಚನ್ಸ್ ದಟ್ ಯು ಕ್ಯಾನ್ ಆಸ್ಕ್ ಯುವರ್ ಸೆಲ್ಫ್.
ಇಲ್ಲಿ ನಿಮಗೆ ನೀವು ಒಳ್ಳೆಯ ಪ್ರಶ್ನೆಯನ್ನ ಕೇಳಿಕೊಳ್ಳಬಹುದು.
ಇಸ್ ಇಟ್ ಸಮಥಿಂಗ್ ಐ ಕ್ಯಾನ್ ಡೂ ಫಾರ್ ದಿ ಗ್ಲೋರಿ ಆಫ್ ಗಾಡ್?
ದೇವರ ಮಹಿಮೆ ಅಥವಾ ಆತನ ಘನತೆಗಾಗಿ ನಾನು ಮಾಡಬಹುದಾ?
ಇಸ್ ಇಟ್ ಸಮಥಿಂಗ್ ಐ ಕ್ಯಾನ್ ಡೂ ಇನ್ ಫೆಲೋಶಿಪ್ ವಿತ್ ಜೀಸಸ್?
ಯೇಸುವಿನೊಟ್ಟಿಗಿನ ಅನ್ಯೋನ್ಯತೆಯಲ್ಲಿ ನಾನು ಇದನ್ನ ಮಾಡಬಹುದಾ?
ಕ್ಯಾನ್ ಐ ಆಸ್ಕ್ ಗಾಡ್ ಟು ಬ್ಲೆಸ್ ಮೀ ಆಸ್ ಐ ಡೂ ಇಟ್?
ನಾನು ಇದನ್ನ ಮಾಡುವಾಗ ನನ್ನನ್ನು ಆಶೀರ್ವದಿಸುವಂತೆ ದೇವರಲ್ಲಿ ಕೇಳಬಹುದಾ?
Am I doing it blunt my spiritual edge?
ಇದನ್ನ ನಾನು ಮಾಡುವಾಗ ನನ್ನ ಆತ್ಮಿಕ ತುದಿಯು ಮೊಂಡಾಗುತ್ತದ?
Will it be spiritually profitable and edifying?
ಇದನ್ನ ಮಾಡುವುದರಿಂದ ನನಗೆ ಆತ್ಮಿಕ ಲಾಭ ಮತ್ತು ಭಕ್ತಿ ವೃದ್ಧಿಯನ್ನು ತರುತ್ತದ?
And as you answer them, you will know what God's will is for your life.
ಇವುಗಳಿಗೆ ನೀವು ಉತ್ತರವನ್ನ ಕಂಡುಕೊಳ್ಳುವಾಗ ದೇವರು ನಿಮ್ಮ ಜೀವಿತಕ್ಕಾಗಿ ಹೊಂದಿರುವಂತಹ ಪರಿಪೂರ್ಣ ಚಿತ್ತವನ್ನ ತಿಳಿದುಕೊಳ್ಳುತ್ತೀರಿ. ಆಮೆನ್.